नमः हरिः ओम। हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसरणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुन्नमः। ब्रह्मचर्यहरिप्रीतिसुविद्यापादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव आशपथोबिम्बसन्निधौ। चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्य गुरुं भजे। श्रीगुरुभ्यो नमः। हरिः ओम्। ॐ जन्माद्यस्य यतोऽन्वयादितरतश्चार्थेष्वभिघ्नस्वराट् तेन ब्रह्महृदयादिकवये मुह्यन्ति यं सूरयः। तेजोवारिमृदां यथा विनिमयो यत्र त्रिसर्गोऽमृषा धाम्ना स्वेन सदा निरस्तकुहकम् सत्यं परं धीमहि। श्रीगुरुभ्यो नमः। हरिः ओम्। आत्मानमन्यं च सवेदविद्वान् अपि पलादो न तु पिप्पलादः यो विद्ययान्धः स तु नित्यबद्धो विद्यामयो यः स तु नित्यमुक्तः। इलि स्पष्ट ಭಗವಂತನಿಗೂ ಒಂದೇ ದೇಹ ಆಶ್ರಯ ಮಾಡಿಕೊಂಡಿರುವಂಥ ಭಗವಂತನಿಗೂ ಜೀವನಿಗೂ ಇರತಕ್ಕ ಭೇದವನ್ನು ಸ್ಪಷ್ಟ ಹೇಳಲಿಕ್ಕೆ ತೊಡಗ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಅಥ ಬದ್ಧಸ್ಯ ಮುಕ್ತಸ್ಯ ಇತ್ಯತ್ರ ಬದ್ಧ ಮುಕ್ತ ಶಬ್ದಾಭ್ಯಾಂ ವಿವಕ್ಷಿತಾರ್ಥಮಾಹ. ಬದ್ಧ ಮುಕ್ತ ಅಂತ ಏನು ವಿಶೇಷವಾದ ಶಬ್ದಗಳು ಬರ್ತಾ ಇದೆ, ಆ ಶಬ್ದದ ಅರ್ಥವೇನು, ಅದರಿಂದ ಏನು ಹೇಳಲಿಕ್ಕೆ ಇಚ್ಛಾ ಪಡೋದು. ವಿವಕ್ಷಿತ ಅರ್ಥಂ ವಕ್ತುಂ ಇಚ್ಛಾ ವಿವಕ್ಷ, ಆ ಶಬ್ದಗಳಿಂದ ಏನನ್ನು ಹೇಳಬೇಕು ಅಂತಿದ್ದಾರೆ. ಹೇಳ್ತಾರೆ ಭಗವಂತ, ಆತ್ಮಾನಂ ಅನ್ಯಂ ಚ ಸವೇದ ವಿದ್ವಾನ್ ಅಂತ. ಅಪಿಪ್ಪಲಾವದೋ ನತು ಪಿಪ್ಪಲಾದ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಆತ್ಮಾನಂ ಸ್ವಯಂ ಅನ್ಯಂ ಜೀವಂ ಚ ಯಹ ಅವಿದ್ಯಯ ಅಂಧಃ ಭಗವದ್ ವಿಷಯ ಜ್ಞಾನ ವಿದುರ. ಜೀವ ಇದ್ದಾನೆ, ದೇವ ಇದ್ದಾನೆ, ಜ್ಞಾನಿಯಾದವ ಈ ಶರೀರದಲ್ಲಿ ಇಬ್ಬರನ್ನು ತಿಳಿಯಬೇಕು, ತನ್ನನ್ನು ತಿಳಿಯಬೇಕು, ಇನ್ನೊಬ್ಬನನ್ನೂ ತಿಳಿಯಬೇಕು. ಜೀವನನ್ನು ತಿಳಿಯಬೇಕು, ಭಗವಂತನನ್ನು ತಿಳಿಯಬೇಕು. ಇಲ್ಲಿ ಮುಕ್ತ ಅಂದರೆ ಯಾರು, ಬದ್ಧ ಅಂದರೆ ಯಾರು ಹೇಳ್ತಾರೆ? ಯಹ ಯಾರಾದರೆ ಅವಿದ್ಯೆಯ ಅಂಧ, ಅವಿದ್ಯೆಯಿಂದಾಗಿ ಕಣ್ಣು ಕುರುಡಾಗಿರುತ್ತೋ. ಯಾವ ವಿಷಯದಲ್ಲಿ ಕುರುಡ ಹೇಳ್ತಾರೆ? ಭಗವದ್ ವಿಷಯ ಜ್ಞಾನ ವಿಧುರ, ಭಗವಂತನ ಜ್ಞಾನ ಯಾರಿಗಿರಲ್ಲವೋ ಅಂಥ ಕುರುಡ ಅವನೇ ಬದ್ಧ. ಇನ್ನ ಮುಕ್ತ ಅಂದ್ರೆ ಯಾರು ಹೇಳ್ತಾರೆ? ವಿದ್ಯಾಮಯ ಅಂದ್ರೆ ಪೂರ್ಣ ವಿದ್ಯೆಯಿಂದ ತುಂಬಿರುವಂಥವ ಮುಕ್ತ. ಏನು ವಿದ್ಯ ಎಂಥದ್ದು ಅಂದ್ರೆ ಸ್ವಪರಗತ ಅಖಿಲ ವಿಶೇಷ ವಿಷಯ ಜ್ಞಾನ ಸ್ವರೂಪ. ತನ್ನಲ್ಲೂ ಇನ್ನೊಬ್ಬರಲ್ಲೂ ಎಲ್ಲ ಜೀವರಾಶಿಗಳಲ್ಲಿ ಇರತಕ್ಕಂಥ ಎಲ್ಲ ವಿಶೇಷಗಳು ಏನಿವೆ, ಈಚ್ ಅಂಡ್ ಎವರಿ ಪಾಯಿಂಟ್, ಅದರ ಕುರಿತು ಜ್ಞಾನ ಅವನಿಗಿರುತ್ತೆ. ಅಂಥ ಜ್ಞಾನಮೂರ್ತಿ ಅವ. ಇನ್ನೊಬ್ಬ ತನ್ನ ಕುರಿತೇ ಸರಿಯಾಗಿ ಗೊತ್ತಿಲ್ಲ, ದೇವರ ಕುರಿತು ಗೊತ್ತೇ ಇಲ್ಲ ಅಂಥವ ಒಬ್ಬ. ಇಬ್ಬರೂ ಏಕಕಾಲದಲ್ಲಿ ಒಂದೇ ಶರೀರದಲ್ಲಿದ್ದಾರೆ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಆತ್ಮಾನಮನ್ಯಂಚ ಸವೇದ ವಿದ್ವಾನ್ ಅಪಿಪ್ಪಲಾದಃ ನತು ಪಿಪ್ಪಲಾದಃ ಅಂತ ಇಲ್ಲಿ ಹೇಳ್ತಾರೆ. ಅತ್ರ ಅಪಿಪ್ಪಲಾದ ಪಿಪ್ಪಲಾದ ಶಬ್ದಾಭ್ಯಾಮ್ ಜ್ಞಾನಿ ಅಜ್ಞಾನಿ ಜೀವಾವೇವ ಉಚ್ಯೇತೆ ನತು ಈಶ ಜೀವೋ ಇತಿ ಖಿನ್ನ ಸ್ಯಾತ್. ವಿದ್ವತ್ವಾದೇಹೇ ತತ್ರಾಪಿ ಸಂಭವಾತ್. ಅಲ್ಲ, ಇಲ್ಲಿ ಅಪಿಪ್ಪಲಾದ ಪಿಪ್ಪಲಾದ ಅಂದರೆ ಈ ಕರ್ಮಫಲ. ಪಿಪ್ಪಲ ವೃಕ್ಷ ಯಾವುದು ಅಂದರೆ ಶರೀರ. ಈ ಶರೀರದಿಂದ ಜೀವನ ಮೂಲಕ ಆದಂಥ ಕರ್ಮಫಲವೇ ಪಿಪ್ಪಲ ಫಲ. ಅದನ್ನ ತಿನ್ನುವವ ತಿನ್ನದವ ಅಂತ ಎರಡು ಹೇಳ್ತಾ ಇದ್ದೀರಲ್ಲ, ಇಲ್ಲಿ ಈಶ ಜೀವ ಅಂತ ಯಾಕೆ ಇಟ್ಕೋಬೇಕು? ಜ್ಞಾನಿ ಜೀವ ಅಜ್ಞಾನಿ ಜೀವ ಅಂತ ಎರಡು ಯಾಕೆ ಇಟ್ಕೋಬಾರದು ಎಂಬುದನ್ನ ಪ್ರಮಾಣ ಸಹಿತವಾಗಿ ಆಚಾರ್ಯರು ನಿರಾಕರಣೆ ಮಾಡುತ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಜೀವ ಮುಕ್ತೋಪಿ ನೋ ಜೀವಾನ್ ಪರಮಾತ್ಮಾನಮೇವ ಚ ವೇತ್ತಿ ಸರ್ವಾತ್ಮನ ವಿಷ್ಣುರು ವೇತ್ತಿ ಏಕ ಪುರುಷೋತ್ತಮ. ಜೀವ ಸಂಸಾರಾವಸ್ಥೆಯಲ್ಲಿ ಮಾತ್ರ ಅಲ್ಲ, ಮುಕ್ತೋಪಿ ಮುಕ್ತನಾದರೂ ಕೂಡ ಬೇರೆ ಜೀವರನ್ನ ಪರಮಾತ್ಮನನ್ನ ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಅವರಿಗೆ ಆಗಲ್ಲ. ವಿಷ್ಣು ಪುರುಷೋತ್ತಮ ಏಕ ಏವ ಸರ್ವಾತ್ಮನಾ ವೇತ್ತಿ, ಅವನೊಬ್ಬನಿಗೆ ಸಂಸಾರಾವಸ್ಥೆಯಲ್ಲಿರುವ ಜೀವರದ್ದು ಮುಕ್ತಾವಸ್ಥೆಯಲ್ಲಿರುವ ಜೀವರದ್ದು ಎಲ್ಲರದ್ದು ತನ್ನದು ಎಲ್ಲರದ್ದು ಚೆನ್ನಾಗಿ ಗೊತ್ತಾಗಿರುತ್ತೆ. ಹೌದಾ? ಅಂದ್ರೆ ಬೇರೆ ಜೀವರ ಕುರಿತು ಜೀವರಿಗೆ ಗೊತ್ತಾಗಲ್ಲೇನು? ಗೊತ್ತಾಗುತ್ತಲ್ವಾ? ಬ್ರಹ್ಮಾದಿ ದೇವತೆಗಳಿಗೆ ಗೊತ್ತಾಗುತ್ತಲ್ವಾ? ಅಂದ್ರೆ ಹೇಳ್ತಾರೆ, ತಸ್ಯ ಪ್ರಸಾದತಃ ಕಿಂಚಿತ್ ಬ್ರಹ್ಮಾದ್ಯಾಹ ಅಪಿ ಜಾನತೆ. ದೇವರ ಅನುಗ್ರಹದಿಂದ ಬ್ರಹ್ಮಾದಿ ದೇವತೆಗಳಿಗೂ ಸ್ವಲ್ಪ ಗೊತ್ತಾಗುತ್ತೆ. ಅನ್ಯ ಜೀವ ಅನಪೇಕ್ಷೆಯ ಏಕೋ ಜಾನಾತಿ ಚತುರ್ಮುಖ ಸಾಮತ್ಸ್ಯೇನ ಸಾಮಸ್ತ್ಯೇನ ತದನ್ಯೇತು ಲೇಷಜ್ಞಾನ ಕ್ರಮಸ್ಮೃತಃ ಹೇಳ್ತಾರೆ. ಅನ್ಯ ಜೀವಾನ್ ಅಪೇಕ್ಷ್ಯ ಏಕೋತ್ತು ಜಾನಾತಿ ಚತುರ್ಮುಖ. ಬೇರೆ ಜೀವರನ್ನ ಹೋಲಿಸಿಕೊಂಡಾಗ ಹೆಚ್ಚಿಗೆ ತಿಳಿದವರು ಚತುರ್ಮುಖ. ಬೇರೆಯವರೆಲ್ಲ ಕಮ್ಮಿ ಕಮ್ಮಿ ಜ್ಞಾನ ಇರತಕ್ಕಂಥವರು. ಬ್ರಹ್ಮಾದಿಗಳು ಕೂಡ ದೇವರ ಅನುಗ್ರಹದಿಂದ ಸ್ವಲ್ಪ ತಿಳಿಯಲಿಕ್ಕಾಗುತ್ತೆ, ಪೂರ್ಣವಾಗಿ ಎಲ್ಲವನ್ನು ಎಲ್ಲರೂ ತಿಳಿಯಲ್ಲ. ಅದಕ್ಕೆ ಕೃಷ್ಣನ ಮಾತು, ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ಥ ಪರಂಥಪ. ನೀನು ಹೇ ಅರ್ಜುನ, ನಿನ್ನ ಜನ್ಮಗಳು ಎಷ್ಟು ಗತಿಸಿ ಹೋಗಿವೆ ಎಂಬುದು ಎಲ್ಲವೂ ನನಗೆ ಗೊತ್ತು, ನಿನಗೆ ಗೊತ್ತಿಲ್ಲ. ಇನ್ನ ಮುಂದೆ ಹೇಳ್ತಾರೆ, ಅಜ್ಞಾಃ ಜೀವಾಸ್ತು ಕಥ್ಯಂತೆ ಮುಕ್ತಾಃ ಅಪಿ ಅಲ್ಪವೇದನಾತ್. ಜ್ಞೈತ್ಯೇ ಉಚ್ಯತೆ ನಿತ್ಯಂ ಸರ್ವವೇತೃತ್ವತೋ ಹರಿಹಿ ಇತಿ ವೈಶೇಷ್ಯೇ. ವೈಶೇಷ್ಯ ಎಂಬ ಗ್ರಂಥದಲ್ಲಿ ಹೇಳ್ತಾರೆ, ಜೀವರೇ ಅಜ್ಞರು ಅಂತ ಕೇಳಲ್ಪಡ್ತಾರೆ. ಅಜ್ಞಾಃ ಜೀವಾಸ್ತು ಕಥ್ಯಂತೆ. ಅಲ್ಲ, ಸಂಸಾರ ಅವಸ್ಥೆಯಲ್ಲಿ ಜೀವರಿಗೆ ಅಜ್ಞರು ಅಂತ ಕರೀರಿ, ಮುಕ್ತರು. ಮುಕ್ತಾಹ ಅಪಿ ಅಲ್ಪವೇದನಾತ್, ಮುಕ್ತರು ಕೂಡ ತಮ್ಮ ಯೋಗ್ಯತೆಗೆ ತಕ್ಕಂತೆ ಸ್ವಲ್ಪ ತಿಳ್ಕೊಳ್ತಾರೆ. ಭಗವಂತ ಮಾತ್ರ ಜ್ಞ ಅಂತ ಕರೆಸಿಕೊಳ್ತಾನೆ. ಸರ್ವವೇತೃತ್ವತೋ ಹರಿಹಿ, ಎಲ್ಲವನ್ನ ತಿಳಿದಿರುವವನೊಬ್ಬನೇ. ಇಲ್ಲಿ ಹೇಳ್ತಾ ಇದ್ದಾರೆ, ಅನಾದಿ ಅವಿದ್ಯೆಯ ಅಂಧತ್ವಂ ಜೀವಸ್ಯ ಯದಿ ಯೋಗ್ಯತಾ ಪ್ರಯತ್ನಶ್ಚ ಅನುಕೂಲ ಸ್ಯಾತ್ ಅಂತವದ್ಭವತಿ ಧ್ರುವ. ನಿತ್ಯಮೇವ ಅನ್ಯಥಾ ಅಂಧತ್ವಂ ಅಯೋಗ್ಯಾಃ ಮಾನುಷಾದಯಃ ಬದ್ಧತ್ವಂ ಸರ್ವಜೀವಾನಾಂ ನಿಯಮಾನ್ ನಿತ್ಯಮೇವ ಚ. ಇಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಅಮುಕ್ತೋ ಮುಕ್ತೋಪಿ ನೋ ಏವ ವೇತ್ತೀತಿ ಅನ್ವಯ. ಅಂದರೆ ಅಮುಕ್ತನಾದರೂ ಮುಕ್ತನಾದರೂ ಪೂರ್ಣವಾಗಿ ಜೀವ ತಿಳ್ಕೊಳ್ಳಿಕ್ಕಾಗಲ್ಲ. ನಾನು ಪರಾಪರ ತತ್ವಜ್ಞಾನಿ ಕಥಂ ಮುಕ್ತಿ ಇತ್ಯತಃ ಸರ್ವಾತ್ಮನ ಸಾಕಲ್ಯೇನ ಇತ್ಯುಕ್ತಂ. ಹೇಳ್ತಾರೆ, ಈ ಪರಾಪರ ತತ್ವಜ್ಞಾನ ಹೇಗಿರುತ್ತೆ ಅಂದ್ರೆ ಹೇಳಿದ್ರೆ, ಪೂರ್ಣವಾಗಿ ತಿಳ್ಕೊಂಡಿರುವವ ದೇವ, ಸ್ವಲ್ಪ ತಿಳ್ಕೊಂಡಿರುವವ ಜೀವ, ಅದು ಮುಕ್ತನಾದವ. ಅನೇನ ಪಿಪ್ಪಲಾದ ಜೀವ ಮುಕ್ತ ಅಮುಕ್ತಶ್ಚ ಆತ್ಮಾನಂ ಪರಮಾತ್ಮಾನಂ ಅನ್ಯಂ ಸ್ವಾತ್ಮನೋ ಅನ್ಯಾಂಶ ಜೀವಾನ್ ನತು ವೇದ ಇತ್ಯರ್ಥ ಉಕ್ತ. ಇಲ್ಲಿ ಪಿಪ್ಪಲಾದ ಅಂದ್ರೆ ಯಾರು? ಆ ಕರ್ಮ ಫಲವನ್ನ ಉಣ್ಣುವಂತಹ ಜೀವ. ಪಿಪ್ಪಲಾದ ಜೀವ ಎಂಥ ಜೀವ? ಮುಕ್ತನಾದ ಜೀವ, ಅಮುಕ್ತನಾದ ಜೀವ. ಇಂಥ ಜೀವ ಪರಮಾತ್ಮನನ್ನ, ತನಗಿಂತ ಅನ್ನ ಜೀವರನ್ನ ತಿಳ್ಕೊಳ್ಳಿಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಪೂರ್ಣವಾಗಿ ತಿಳ್ಕೊಳ್ಳಿಕ್ಕಾಗಲ್ಲ. ಇನ್ನ ಅಪಿಪ್ಪಲಾದ ಅಂತ ಇನ್ನೊಂದು ಅರ್ಥ ಬರ್ತಾ ಇದ್ದಾರೆ. ಯಾರು ಅಂತ ಹೇಳ್ತಾ ಇದ್ದಾರೆ? ವಿಷ್ಣು ಸರ್ವಾತ್ಮನ ಇತಿ ಬರ್ತದೆ. ಅಂದ್ರೆ ಭಗವಂತ ಏನಿದ್ದಾನೆ, ಅವನೇ ಎಲ್ಲಾ ರೀತಿಯಲ್ಲಿ ಎಲ್ಲವನ್ನ ತಿಳಿದವ. ಇವನು ಅಭಿಪ್ಪಲಾದ ಅಂದ್ರೆ ಕರ್ಮ ಫಲವನ್ನ ಉಣ್ಣದವ. ತನು ಕಥಂ ಬ್ರಹ್ಮಾದಿ ಜೀವರಾಶೇ ಮುಕ್ತಿ ಜ್ಞಾನ ಸಾಧ್ಯತ್ವಾತ್ ತಸ್ಯಾಹ ಇತಿ ಶಂಕಾಮ್ನುದನ್. ಅರ್ಕ ಹೇಳ್ತಾ ಇದ್ದಾರೆ, ಬ್ರಹ್ಮಾದಿ ಜೀವರಾಶಿಗಳಿಗೆ ಮುಕ್ತಿ ಹೇಗೆ ಬರುತ್ತೆ? ಆ ಮುಕ್ತಿ ಎಂಬುದು ಜ್ಞಾನದಿಂದ ಬರುತ್ತೆ. ಜ್ಞಾನವೇ ಇಲ್ಲ ಅಂತ ಹೇಗೆ ಹೇಳ್ತೀರಾ? ಬ್ರಹ್ಮಾದಿಗಳಿಗೆ ಜ್ಞಾನ ಇಲ್ಲ, ದೇವರಿಗೆ ಮಾತ್ರ ಜ್ಞಾನ ಅಂದರೆ? ಅದಕ್ಕೆ ಹೇಳ್ತಾ ಇದ್ದಾರೆ, ಚತುರ್ಮುಖಸ್ಯ ಶ್ರುತ್ಯಾದವು ಸಾರ್ವಜ್ಞೋಕ್ತಿ ಅಯುಕ್ತ ಸ್ಯಾತ್. ಅದಕ್ಕೆ ಹೇಳ್ತಾ ಇದ್ದಾರೆ, ತಸ್ಯ ಪ್ರಸಾದತಃ ಕಿಂಚಿತ್ ಬ್ರಹ್ಮಾದ್ಯ ಅಭಿಜಾನತೆ. ಬ್ರಹ್ಮಾದಿ ದೇವತೆಗಳು ಕೂಡ ಬೇರೆ ಜೀವರ ಕುರಿತು, ದೇವರ ಕುರಿತು ಸ್ವಲ್ಪ ತಿಳ್ಕೊಳ್ತಾರೆ ಅಂದರೆ, ಶ್ರುತಿಯಲ್ಲಿ ಬಂದಿರತಕ್ಕಂಥ ಬ್ರಹ್ಮದೇವರ ಸರ್ವಜ್ಞತ್ವ ಹೋಯ್ತಲ್ವಾ ಅಂದ್ರೆ ಹೇಳ್ತಾರೆ, ಚತುರ್ಮುಖಸ್ತು ಅನ್ಯ ಜೀವಾನ್ ಅಪೇಕ್ಷೆಯುವ ಸಾಮಸ್ತ್ಯೇನ ಜಾನಾತಿ. ಸಮಸ್ತವಾದ ಜ್ಞಾನ ಯಾರಿಗೆ? ಬ್ರಹ್ಮದೇವರಿಗಿದೆ. ಹೇಗೆ? ಇನ್ನೊಬ್ಬ ಜೀವರನ್ನ ನೋಡಿಕೊಂಡಾಗ ಅವರಿಗಿಂತ ಜಾಸ್ತಿ ಜ್ಞಾನ ಇದೆ ಅಂತ ಅರ್ಥ ಅಷ್ಟೇ ಹೊರತು ದೇವರಿಗೆ ಎಷ್ಟಿದೆಯೋ ಅಷ್ಟಿದೆ ಅಂತ ಅರ್ಥ ಅಲ್ಲ. ಇನ್ನ ಹೇಳ್ತಾ ಇದ್ದಾರೆ, ಸಾಮಸ್ತ್ಯಂಚ ವೇದ ಭಾರತೋಕ್ತಸ್ಯೈವ ಇತಿ ಭಾವ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಏವಂ ಶುತ್ಯುಕ್ತ ವೈಲಕ್ಷಣ್ಯೇನ ನಿತ್ಯಬದ್ಧ ನಿತ್ಯಮುಕ್ತ ಏಕ ಏವ ಇತ್ಯೇತದಪಿ ನಿರಸ್ತಂ. ಈ ಶ್ರುತಿ ಹೇಳಿದ್ದರಿಂದಾಗಿ ನಿತ್ಯಬದ್ಧ ನಿತ್ಯಮುಕ್ತ ಇಬ್ಬರು ಒಂದೇ ಅಂದರೆ ತಪ್ಪು, ಬೇರೆ ಅಂತ ಚೆನ್ನಾಗಿ ಹೇಳಿದರು. ಯಾರು ಹಾಗಾದರೆ ಹೇಗೆ ಅಂದರೆ ಹೇಳ್ತಾ ಇದ್ದಾರೆ, ಪಿಪ್ಪಲಾದ ಅವಿದ್ಯಾ ಅಂಧೋ ಜೀವ ಸತುಬದ್ಧ. ಈ ಕರ್ಮ ಫಲವನ್ನ ಉಣ್ಣುವಂಥವ, ಅವಿದ್ಯೆಯಿಂದ ಕುರುಡಾದವ, ಕಣ್ಣಿಲ್ಲದವ ಜೀವ ಅವನೇ ಬದ್ಧ. ಎಷ್ಟು ಆತ್ಮಾನಂ ಅನ್ಯಂಚ ವೇದ ಇತ್ಯುಕ್ತವು ಅಪಿಪ್ಪಲಾದ. ಏನು ವಿಶೇಷವಾಗಿ ಬಿಂಬನನ್ನ ಮತ್ತು ವಿಶೇಷವಾಗಿ ಬೇರೆಯವರನ್ನ ಜೀವರಾಶಿಗಳನ್ನು ತಿಳಿಯಬೇಕು ಅಂದಾಗ ಆತ್ಮ ಶಬ್ದ ವಾಚ್ಯ ಯಾರಿದ್ದಾರೆ ಅಂದರೆ ಅಪಿಪ್ಪಲಾದ ಪರಮಾತ್ಮ. ಈ ಕರ್ಮ ಫಲವನ್ನ ಉಣ್ಣದೇ ಇರುವ ದೇವನೇ, ಅವನೇ ನಿತ್ಯ ಮುಕ್ತ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಒಟ್ಟಾರೆ ಇಲ್ಲಿ ಹೆಚ್ಚಿಗೆ ತಲೆ ಗೊಜಲು ಮಾಡಿಕೊಳ್ಳುವುದು ಬೇಡ ಅಂತಾರೆ. ಏನು ಜೀವ ದೇವ, ಜೀವ ನಿತ್ಯ ಮುಕ್ತ ಭಗವಂತ, ಜೀವ ಬದ್ಧ. ಅವಿದ್ಯೆಯಿಂದ ಜ್ಞಾನ ಕಳಕೊಂಡವ, ಜ್ಞಾನ ಇಲ್ಲದವ, ಆದ್ದರಿಂದ ಬದ್ಧನಾದವ ಜೀವನಾದರೆ, ಸದಾ ಜ್ಞಾನದಿಂದ ಪೂರ್ಣನಾದವ ದೇವ, ಆದ್ದರಿಂದ ಅವನು ಮುಕ್ತ. ಒಂದೇ ದೇಹವನ್ನು ಆಶ್ರಯ ಮಾಡಿಕೊಂಡು ದೇವ ಜೀವ ಇಬ್ಬರೂ ಇದ್ದಾಗ ದೇವರಿಗೂ ಜೀವನಿಗೂ ತನಗೂ ದೇವರಿಗೂ ಅನ್ಯಜೀವರಿಗೂ ಇರುವ ಭೇದವನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಳುವವನೇ ವಿದ್ವಾಂಸ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ದೇಹಸ್ಥೋಪಿ ನ ದೇಹಸ್ಥ ವಿದ್ವಾನ್ ಸ್ವಪ್ನಾತಿ ಯಥೋತ್ಥಿತ ಅದೇಹಸ್ಥೋಪಿ ದೇಹಸ್ಥ ಕುಮತಿ ಸ್ವಪ್ನದೃಕ್ ಯಥ. ಇಲ್ಲಿ ಹೇಳ್ತಾ ಇದ್ದಾರೆ, ಶರೀರಸ್ಥೋಪಿ ವಿದ್ವತ್ವಾತ್ ನ ವಿಷ್ಣು ಬದ್ಧತೆ ಕ್ವಚಿತ್. ಈ ಶರೀರದಲ್ಲಿದ್ದರೂ ಕೂಡ ವಿದ್ವಾಂಸನಾದ್ದರಿಂದ ಜ್ಞಾನಿಯಾದ್ದರಿಂದ ಭಗವಂತ ಬದ್ಧನಾಗೋದಿಲ್ಲ. ಅವಿದ್ವತ್ವಾತ್ತು ತತ್ರೈವ ದೇಹೇ ಜೀವಸ್ತು ಬದ್ಧತೆ. ಅಲ್ಲೇ ದೇಹದಲ್ಲಿ ಜೀವ ವಿದ್ವಾಂಸನಲ್ಲ, ಆದ್ದರಿಂದ ಅವನು ಬದ್ಧನಾಗ್ತಾನೆ. ಸ್ವಪ್ನ ದೃಗ್ ವದಿಮ ವದ ಇಮೆ ಜೀವಾಹ ಹರಿಹಿ ಸ್ವಪ್ನೋತ್ಥಿತೋ ಯಥಾ ಸದಾ ತಮೋ ವಿಹೀನೋಪಿ ಜ್ಞಾನ ಜ್ಞಾಪನಾರ್ಥಂ ಉದೀರ್ಯತೆ ಇತಿ ವಿವೇಕೆ. ಇಲ್ಲಿ ಹೇಳ್ತಾ ಇದ್ದಾರೆ, ಸ್ವಪ್ನ ಕಾಣುವಂತೆ ಕಾಣುವಂತವ ಯಾರಿರ್ತಾರಲ್ಲ ಹಾಗೆ ಜೀವರು ಸ್ವಪ್ನದಿಂದ ಎಚ್ಚೆತ್ತವನಂತೆ ದೇವ ಅಂತ ಇಬ್ಬರ ಕುರಿತು ಹೇಳ್ತಾ ಬರ್ತಾ ಇದ್ದಾರೆ. ಅಂದ್ರೆ ಏನು, ಸ್ವಪ್ನದಲ್ಲಿ ಇರುವವನಿಗೆ ಇದು ಸ್ವಪ್ನ ಅಂತ ಎಚ್ಚರ ಇರಲ್ಲ. ಎಚ್ಚರ ಆದವನಿಗೆ ಓ ಅದು ಸ್ವಪ್ನ ಅಂತ, ಅದು ಬೇರೆ ಇದು ಬೇರೆ ಎಚ್ಚರ ಅಂತ ಎಚ್ಚರ ಆಗಿರುತ್ತೆ. ಸ್ವಪ್ನದಲ್ಲೇ ಇದ್ದವನಿಗೆ ಎಚ್ಚರ ಆಗಿರಲ್ಲ. ಹಾಗೆ ಜೀವ ಎಚ್ಚರವಿಲ್ಲದವ, ದೇವ ಸದಾ ಎಚ್ಚರ ಇರುವವ. ಆದ್ದರಿಂದ ಜೀವ ನಿತ್ಯ ಬದ್ಧ, ಅಂದರೆ ಬದ್ಧ, ನಿತ್ಯ ಬದ್ಧ ಅಲ್ಲ, ಬದ್ಧ, ದೇವ ಮುಕ್ತ. ಹಾಗಾದರೆ ಇವನಿಗೆ ಆ ಬದ್ಧತ್ವ ಯಾವಾಗಲೂ ಬಂಧನ ಇರುತ್ತೇನು? ಇಲ್ಲ, ಜ್ಞಾನದಿಂದಾಗಿ ಅವನ ಬಂಧನ ಹೋಗುತ್ತೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಅದೇ ಹೀ ಪರಮಾತ್ಮ ದೇಹದೇಶು ಗುಣೇಶು ವರ್ತಮಾನೋಪಿ ತೈರ್ಗುಣೈ ಕಥಂ ನ ಬದ್ಧತೆ. ತನಗೆ ಬೇರೊಂದು ದೇಹವಿಲ್ಲದೆ ಇರುವಂಥ, ಪ್ರಕೃತಿಗೆ ಸಂಬಂಧಪಟ್ಟ ದೇಹವಿಲ್ಲದೇ ಇರುವ ಭಗವಂತ, ದೇಹದಿಂದ ಹುಟ್ಟಿದ ಗುಣಗಳಲ್ಲಿ ತಾನಿದ್ದರೂ ಕೂಡ ಆ ಗುಣಗಳಿಂದ ಬಂಧಿತನಾಗಲ್ಲ. ಅಂದರೆ ಇದು ಹೇಗೆ ಅಂತ ಹೇಳ್ತಾರೆ, ದೇಹಸ್ಥೋಪಿ ನ ದೇಹಸ್ಥ. ಇಲ್ಲಿ ಹೇಳ್ತಾರೆ, ಯದ್ವಾ ಉಭಯೋ ದೇಹಸ್ಥತ್ವ ಅವಿಶೇಷಾತ್ ಏಕಸ್ಯ ಮುಕ್ತತ್ವೇನ ದುಃಖ ಅನದನಂ ಇತರಸ್ಯ ಬದ್ಧತ್ವೇನ ದುಃಖಾದನಂ ಕಥಂ. ಅಲ್ಲಿ ಹೇಳ್ತಾರೆ, ಇಬ್ಬರು ಒಂದೇ ದೇಹದಲ್ಲಿರುವಾಗ ಒಬ್ಬನು ದುಃಖ ಪಡೋದೇನು, ಒಬ್ಬರು ದುಃಖ ಪಡದೇ ಇರೋದೇನು? ಚಿಕ್ಕ ದೃಷ್ಟಾಂತ ಕೊಟ್ರೆ, ಒಂದೇ ಬಿಲ್ಡಿಂಗ್ ಜೈಲ್, ಒಂದೇ ಬಿಲ್ಡಿಂಗ್ ಅಲ್ಲಿ ಇದ್ದಾರೆ, ಜೈಲರ್ ಇದ್ದಾನೆ, ಖೈದಿಯೂ ಇದ್ದಾನೆ, ಇಬ್ಬರು ಒಂದೇ ಕಡೆ ಇದ್ದಾರೆ. ಇವ ದುಃಖ ಪಡ್ತಾ ಇರ್ತಾನೆ, ಅವನು ದುಃಖ ಇಲ್ಲದೆ ಇರ್ತಾನೆ. ಬಂಧ ಯಾರಿಗೆ? ಜೈಲಲ್ಲೇ ಇದ್ರು ಆ ಪೊಲೀಸ್ ಆಫೀಸರ್ ಜೈಲರ್ ಏನಿರ್ತಾನಲ್ಲ ಅವನಿಗೆ ಬಂಧ ಇರುತ್ತಾ? ಬಂಧ ಇಲ್ಲ ಜೈಲರಿಗೆ, ಬಂಧ ಇಲ್ಲ. ಇಂಪ್ರಿಸನ್ಮೆಂಟ್ ಯಾರಿಗಿದೆ? ಶಿಕ್ಷಾ ಪಡ್ಕೊಂಡವನಿಗಿದೆ, ಅವನಿಗೆ ಬಂಧನವಿದೆ. ಹಾಗೆ ಒಂದೇ ದೇಹದಲ್ಲಿ ಜೀವ ದೇಹ ದೇವ ಇಬ್ಬರೂ ಕೂಡ ಇದ್ದರೂ ದೇಹಸ್ಥೋಪಿ ನ ದೇಹಸ್ಥ ವಿದ್ವಾನ್. ಭಗವಂತ ವಿದ್ವಾಂಸ ಜ್ಞಾನಿ, ಆದ್ದರಿಂದ ಈ ಶರೀರದಲ್ಲಿ ಇದ್ದರೂ ಕೂಡ ಅವನು ನಿಯಮನ ಮಾಡತಾನಾದ್ದರಿಂದ ಅವನಿಗೆ ಬಂಧನವಿಲ್ಲ. ಅದೇಹಸ್ಥೋಪಿ ದೇಹಸ್ಥ ಕುಮತಿ ಸ್ವಪ್ನದೃಕ್ಯಥ. ಇಲ್ಲಿ ಹೇಳ್ತಾ ಇದ್ದಾರೆ, ವಿದ್ವಾನ್ ಅಂತ ಯಾರನ್ನ ಕರೆದರು ಅಂದ್ರೆ ಭಗವಂತ. ಸ್ವಪರತಯ ದೋಷಜ್ಞ ಹರಿಹಿ ಜೀವವತ್ ದೇಹಸ್ಥೋಪಿ ದೇಹ ಅಭಿಮಾನ ಅಭಾವಾತ್ ನ ದೇಹಸ್ಥ ದೇಹ ನಿಯತ ಬಂಧನವಾನ್ನ ಭವತಿ ದೇಹಸ್ಥೋಪಿ ನ ದೇಹಸ್ಥ ವಿದ್ವಾನ್ ಅಂತ. ಅಂದರೆ ಭಗವಂತ ಜೀವನಂತೆ ದೇಹದಲ್ಲಿ ಇದ್ದರೂ ಕೂಡ ಜೀವನಿಗಿದ್ದಂತೆ ದೇಹಾಭಿಮಾನ ದೇವರಿಗಿಲ್ಲದೆ ಇರುವುದರಿಂದ ದೇಹದಿಂದಾಗುವ ಬಂಧನ ಇರುವಂಥವ ಆಗೋದಿಲ್ಲ. ಅಂದರೆ ದೇವರಿಗೆ ದೇಹಾಭಿಮಾನಾದಿಗಳಿರೋದಿಲ್ಲ, ಆದ್ದರಿಂದ ದೇಹದಿಂದ ಆಗುವ ಬಂಧನಗಳು ಅವನಿಗೆ ಆಗಲ್ಲ. ಹೇಳ್ತಾರೆ, ವಿದ್ವತ್ತೇನ ಅಜ್ಞಾನ ಅಭಾವಾತ್. ಒಳ್ಳೆ ಜ್ಞಾನಿ ಸದಾಕಾಲ ದೇವರಾದ್ದರಿಂದ ಅಜ್ಞಾನ ಇರಲ್ಲ. ಅತಯೇವ ದುಃಖಂ ನಾತ್ತೀತಿ, ಆದ್ದರಿಂದ ಭಗವಂತ ದುಃಖವನ್ನು ಪಡಲ್ಲ. ಹೇಗೆ ಹೇಳ್ತಾರೆ, ಯಥಾ ಸ್ವಪ್ನೋತ್ಥಿತ ಸ್ವಪ್ನ ಭಯ ಕಂಪಾದಿ ಕಂಪಾದಿಭಿ ನ ಬದ್ಧತೆ. ಸ್ವಪ್ನದಲ್ಲಿ ಭಯ ನಡಕ ಎಲ್ಲ ಆಗ್ತಾ ಇರುತ್ತೆ, ಅದು ಯಾರಿಗಾಗುತ್ತೆ? ಸ್ವಪ್ನದಿಂದ ಎಚ್ಚರ ಆದವನಿಗಿರಲ್ಲ ಆ ಭಯಾದಿಗಳಲ್ಲೇ, ಅದು ಸ್ವಪ್ನ ಅಂತ ಅವನಿಗೆ ಎಚ್ಚರ ಆಗಿಬಿಟ್ಟಿರುತ್ತೆ, ಅವನಿಗೆ ಭಯ ಇರಲ್ಲ. ಸ್ವಪ್ನದಲ್ಲಿ ಇದ್ದವನಿಗೆ ಭಯಾದಿಗಳು ಆಗ್ತಾ ಇರುತ್ತೆ. ಹಾಗೆಯೇ ಸ್ವಪ್ನಗತ ದುಃಖಾಧಿಕಂ ನಾತ್ತಿ ತಥಾ. ಹೇಗೆ ಸ್ವಪ್ನದಿಂದ ಎದ್ದವ ಸ್ವಪ್ನದಲ್ಲಿ ಬರುವಂತಹ ದುಃಖಾದಿಗಳನ್ನು ಹೇಗೆ ಅನುಭವಿಸುವುದಿಲ್ಲವೋ, ಹಾಗೆ ಭಗವಂತನು ಕೂಡ ಸ್ವಪ್ನದಿಂದ ಎಚ್ಚರ ಆದವನಂತೆ ಜ್ಞಾನಿಯಾಗಿರ್ತಾನಾದ್ದರಿಂದ ಆತನಿಗೆ ಈ ದುಃಖಾದಿಗಳಿಲ್ಲ. ಇನ್ನು ಜೀವ ಹೇಳ್ತಾರೆ, ಕುಮತಿಹಿ ಅವಿದ್ವಾನ್ ಜೀವ. ಕುಮತಿ ಅಂದರೆ ವಿದ್ವಾಂಸನಲ್ಲದ ಜೀವ. ಅದೇಹಸ್ಥ ಚೇದಪಿ ದೇಹಸ್ಥ ದೇಹಾದನ್ಯೋಪಿ, ಈ ದೇಹದಲ್ಲಿದ್ದಾನೆ. ಅಲ್ಲೂ ಪ್ರಶ್ನೆ ಬಂತು, ಈ ದೇಹ ಜೀವನದಲ್ಲಲ್ಲ, ಅವಂದು ಕೂಡ ಅಲ್ಲ ಇದು. ಆದರೂ ದೇಹಾಭಿಮಾನಿತ್ವಾತ್ ಅವಿದ್ಯಾಂಧತ್ವಾತ್, ಅವಿದ್ಯೆಯಿಂದ ಕಣ್ಣು ಕುರುಡಾಗಿ ದೇಹದ ಮೇಲೆ ಅಭಿಮಾನ ಬೆಳೆದದ್ದರಿಂದ, ದೇಹದ ಮೇಲೆ ಅಭಿಮಾನ ಬೆಳೆದದ್ದರಿಂದ ಯಥಾ ಸ್ವಪ್ನದೃಕ್ ಸ್ವಪ್ನೇ ಭಯಕಂಪಾದಿನ ಬದ್ಧತೆ ಸ್ವಪ್ನತ್ವ ಅಜ್ಞಾನಾತ್ ತಥಾ ಇತಿ. ಅಂದರೆ ಸ್ವಪ್ನವನ್ನು ನೋಡುವವ ಸ್ವಪ್ನದಲ್ಲಿ ಬಂದಿರತಕ್ಕಂಥ ಭಯ ಕಂಪ ಇವೆಲ್ಲ ಏನಿದೆ ಅದರಿಂದ ಅವನು ಬಂಧಿತನಾಗ್ತಾನೆ, ಅವನಿಗಿರುತ್ತೆ. ಯಾಕೆ? ಇದು ಸ್ವಪ್ನ ಎಂಬ ಎಚ್ಚರವೇ ಅವನಿಗಿರಲ್ಲ, ಇದು ಸ್ವಪ್ನ ಎಂಬ ಯಜ್ಞ ಇರಲ್ಲ. ಅಂದರೆ ಸ್ವಪ್ನತ್ವ ಅಜ್ಞಾನ, ಸ್ವಪ್ನ ಎಂಬ ಜ್ಞಾನ ಇಲ್ಲ, ಅಜ್ಞಾನವಿದೆ. ಆದ್ದರಿಂದ ದುಃಖಾದಿಕಂ ಭುಂಕ್ತೆ ಇತಿ ಶೇಷ, ಅವನು ದುಃಖಾದಿಗಳನ್ನು ಪಡುತ್ತಾನೆ. ಚೆನ್ನಾಗಿ ಹೇಳಿದರು. ದೇಹದಲ್ಲಿ ಇದ್ದರೂ ಭಗವಂತ ಅವನಿಗೆ ಎಚ್ಚರ ಇರುತ್ತಾದ್ದರಿಂದ, ಈ ದೇಹದ ಮೇಲೆ ಅಭಿಮಾನಗಳಿರಲ್ಲಾದ್ದರಿಂದ ದೇಹದಿಂದ ಬಂಧಿತನಾಗಲ್ಲ. ದೇಹ ಇವನದ್ದಲ್ಲದಿದ್ದರೂ ಸ್ವರೂಪದಲ್ಲಿ ಇವನು ಜ್ಞಾನ ಆನಂದಮಯನೇ ಆಗಿದ್ದರೂ ಜೀವ, ಇವನಿಗೆ ಅಜ್ಞಾನ ಇರೋ ಅವಿದ್ಯಾ ಅಜ್ಞಾನ ಇರೋದರಿಂದ ಅದರಿಂದಾಗಿ ಅವನಿಗೆ ದೇಹದ ಮೇಲೆ ಅಭಿಮಾನ, ಆ ಅಭಿಮಾನದಿಂದಾಗಿ ಅವನಿಗೆ ನಾನಾ ರೀತಿಯಾದ ದುಃಖ ಅನುಭವ ಆಗ್ತಾ ಇದೆ, ಅದೇ ಬಂಧ. ಹಾಗಾದರೆ ಒಂದು ಕಡೆ ಇಬ್ಬರು ಇದ್ದಷ್ಟು ಮಾತ್ರಕ್ಕೆ ಇಬ್ಬರಿಗೂ ಒಂದೇ ರೀತಿಯಾದ ವ್ಯವಸ್ಥೆ ಇರುತ್ತೆ ಎಂಬುದು ತಪ್ಪು. ಒಂದೇ ಕಡೆ ಇರತಕ್ಕಂಥ ಜೈಲಲ್ಲಿರುವ ಜೈಲರಿಗೂ ಆದ್ಮೇಲೆ ಖೈದಿಗೂ ವ್ಯತ್ಯಾಸ ಇದ್ದಂತೆ, ಒಂದೇ ದೇಹದಲ್ಲಿರುವ ದೇವರಿಗೂ ಜೀವನಿಗೂ ತುಂಬಾ ವ್ಯತ್ಯಾಸವಿದೆ ಎಂಬುದನ್ನ ಕೃಷ್ಣ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ. ಇಷ್ಟು ಸ್ಪಷ್ಟ ಹೇಳಿದರೂ ಅಸ್ಪಷ್ಟವರು ತುಂಬಾ ಜನ ಇದ್ದಾರೆ. ಇದೇ ಭಾಗವತವನ್ನ ಇಟ್ಟುಕೊಂಡೇ ದೇವರು ಜೀವ ಒಂದು ಅಂತ ಹೇಳುವವರು ಈಗಲೂ ಇದ್ದಾರೆ. ಇದೇ ಭಾಗವತವನ್ನು ಇಟ್ಟುಕೊಂಡು ಆಚಾರ್ಯರ ಕೃಪೆಯಿಂದ ದೇವರು ಬೇರೆ ಜೀವ ಬೇರೆ ಅನ್ನುವವರು ಇದ್ದಾರೆ. ಒಟ್ಟಾರೆ ಭಗವಂತನ ದೃಷ್ಟಿ ಭಗವಂತನ ಸಂಕಲ್ಪದಂತೆ ಯಾರಿಗೆ ಅರ್ಥ ಆಗಬೇಕು ಅವರಿಗೆ ಅರ್ಥ ಆಗುತ್ತೆ. ಸಂಸ್ಕೃತಾದಿ ಭಾಷಾ ಜ್ಞಾನ ಒಳ್ಳೆ ಪಾಂಡಿತ್ಯ ಇದು ಯಾವುದಿದ್ದರೂ ದೇವರ ಮನಸ್ಸಿನಲ್ಲಿ ಏನಿದೆ ಅದು ಅರ್ಥ ಆಗಲೇಬೇಕೆಂಬ ನಿಯಮವಿಲ್ಲ. ದೇವರು ಅರ್ಥ ಮಾಡಿಸಿದರೆ ಆಗುತ್ತೆ, ಇಲ್ಲದಿದ್ದರೆ ಪಾಂಡಿತ್ಯ ಇದ್ದರೂ ಅಪಾರ್ಥವೇ ತಲೆಯಲ್ಲಿ ಕೂತಿರುತ್ತೆ. ಇಂಥ ಅದ್ಭುತವಾದ ವಿದ್ಯೆಯನ್ನ ಉದ್ಧವನಿಗೆ ಕೃಷ್ಣ ಹೇಳಿಕೊಡ್ತಾ ಇದ್ದಾನೆ. ಇದು ನೋಡ್ತಾ ಹೋದರೆ ಕ್ಲಿಯರ್ ಆಗಿ ಹೇಳ್ತಾರೆ, ಜೀವ ಅಂದ್ರೆ ಏನು, ದೇವ ಅಂದ್ರೆ ಏನು, ಬದ್ಧ ಅಂದ್ರೆ ಏನು, ಮುಕ್ತ ಅಂದ್ರೆ ಏನು, ಇಬ್ಬರ ಲಕ್ಷಣ ಏನು, ಬಾಳೆ ಎಲೆ ತಾವರೆ ಎಲೆಯಂತೆ ಬಾಳೆ ಎಲೆಯ ಸ್ವಭಾವವೇ ಅಂಟಿಕೊಳ್ಳುವುದು ನೀರಿಗೆ, ತಾವರ ಎಲೆಯ ಸ್ವಭಾವವೇ ಅಂಟಿಕೊಳ್ಳದಿರೋದು. ಸ್ವಭಾವದಲ್ಲೇ ವ್ಯತ್ಯಾಸ ಇದೆ, ನೇಚರಲ್ಲೇ ಡಿಫರೆನ್ಸ್ ಇದೆ, ನ್ಯಾಚುರಲ್ ಡಿಫರೆನ್ಸ್ ತುಂಬಾ ಇದೆ ಇಬ್ಬರಿಗೂ. ಇದ್ದರೂ ಇಬ್ಬರು ಡಿಫರೆಂಟ್ ಆದವರು ಒಂದೇ ಕಡೆ ಇದ್ದರೆ ಇಬ್ಬರು ಒಂದೇ ಆಗಿರಬೇಕು ಅಂತಿಲ್ಲ, ಬೇರೆ ಬೇರೆಯವರು ಒಂದೇ ಕಡೆ ಇರಬಹುದು. ಅದನ್ನೇ ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ ಉದ್ಧವನ ಪ್ರಶ್ನೆಗೆ ಉತ್ತರವಾಗಿ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಇನ್ನ ಸ್ವಲ್ಪ ಹೊತ್ತಿಗೆ ರುಕ್ಮಿಣೀಶ ವಿಜಯ, ನಂತರ तीर्थ प्रबंध है।